ಭಗವದ್ಗೀತೆಯ 18 ಅಧ್ಯಾಯಗಳ ಒಂದು ಲೇಔಟ್ ಹೇಗಿದೆ ಅಂತಂದ್ರೆ, ಗೀತಾ ವ್ಯವಸ್ಥೆಯಲ್ಲಿ ರಾಯರು ಹೇಳುವ ಪ್ರಕಾರ ಈ 18 ಅಧ್ಯಾಯಗಳನ್ನ 3 ಭಾಗ ಮಾಡಿಕೊಂಡಿದ್ದಾರೆ. 3 ಶತಕ ಅಂತ ಅದಕ್ಕೆ ಹೇಳ್ತಾರೆ. 6 ಅಧ್ಯಾಯಗಳ 3 ಗುಂಪು. ಮೊದಲನೆಯ 6 ಅಧ್ಯಾಯಗಳಲ್ಲಿ ಜ್ಞಾನಕ್ಕೆ ಸಾಧನೆ ಯಾವುದು ಅಂತ ವರ್ಣನೆ ಮಾಡ್ತಾರೆ. ಮುಂದಿನ 6 ಅಧ್ಯಾಯಗಳಲ್ಲಿ ಜ್ಞಾನದ ವಿಚಾರ, ಅದರ ಮುಂದಿನ 6 ಅಧ್ಯಾಯಗಳು ಇದರೂ ಹೇಳಿದ 12 ಅಧ್ಯಾಯಗಳ ವಿಶದೀಕರಣ. ಜ್ಞಾನ ಸಾಧನೆ ಯಾವುದು, ಜ್ಞಾನ ಅಂದ್ರೇನು, ಅದರ ವಿಶದೀಕರಣ, ಇಷ್ಟು ಗೀತೆಯಲ್ಲಿ ಬಂದಿರತಕ್ಕಂಥದ್ದು. ಆ ಜ್ಞಾನಕ್ಕೆ ಸಾಧನೆ ಯಾವುದು ಅಂತ ಹೇಳಬೇಕಾದ್ರೆ, ಜ್ಞಾನಕ್ಕೆ 2 ಸಾಧನೆ, ಒಂದು ಅಂತರಂಗ ಸಾಧನೆ, ಒಂದು ಬಹಿರಂಗ ಸಾಧನೆ. ಅಂತರಂಗ ಸಾಧನೆ ಜ್ಞಾನಕ್ಕೆ ಧ್ಯಾನವಾದರೆ, ಬಹಿರಂಗ ಸಾಧನೆ ಕರ್ಮ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಕರ್ಮ ಅಂದರೆ ತಮ್ಮ ತಮ್ಮ ವರ್ಣಾಶ್ರಮಕ್ಕೆ ವಿಹಿತವಾದಂತಹ ಕರ್ಮಾನುಷ್ಠಾನವನ್ನ ಫಲಾಪೇಕ್ಷೆ ಬಿಟ್ಟು ಭಗವಂತನ ಪ್ರೇರಣೆಯನ್ನು ಅನುಸಂಧಾನ ಮಾಡಿಕೊಂಡು ಭಗವಂತನ ಪ್ರೀತಿಗೋಸ್ಕರ ಮಾಡತಕ್ಕಂಥದ್ದು ಅಂತ. ಕರ್ಮ ಅನ್ನೋದಕ್ಕೆ ಇದೊಂದು ಅರ್ಥ ಆದರೆ, 6 ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ, ಆರೋಕ್ಷೋ ಮುನೆಯೋಗಂ ಕರ್ಮ ಕಾರಣ ಮುಚ್ಚತೆ. ಯಾರು ಯೋಗದ ಮೇಲಿನ ಮೆಟ್ಟನ್ನು ಹತ್ತಬೇಕು ಅಂತಿದ್ದಾರೆ, ಅಂದರೆ ಅಪರೋಹ ಜ್ಞಾನವನ್ನ ಸಂಪಾದನೆ ಮಾಡಬೇಕು ಅಂತ ಇದ್ದಾರೆ, ಅವರಿಗೆ ಕರ್ಮವೂ ಕಾರಣ ಅಂತ ಭಗವಂತ ಹೇಳ್ತಾ ಇದ್ದ. ಈ ಕರ್ಮವೂ ಕಾರಣ ಅನ್ನುವುದಕ್ಕೆ ಆಚಾರ್ಯರು ಮಾಡಿದ ಅರ್ಥ ಏನು ಅಂದರೆ, ನಾನಾ ಜನಸ್ಥ ಶುಶ್ರೂಷ ಕರ್ಮ ಆಖ್ಯ ಕರ್ಮನ್ಮಿತೇ. ಅಪರೋಹ ಜ್ಞಾನಕ್ಕೆ ಸಾಧನವಾದಂತಹ ಕರ್ಮ ಅಂತ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ, ಯಾವುದೋ ಕರ್ಮ ಅಂದರೆ ನಾನಾ ಜನ ಸೇವೆ ಅಂತ. ನಾನಾ ಜನ ಸೇವೆ, ನಾನಾ ಜನ ಸೇವೆ ಅಂದಾಗ ನಮಗಿಂತ ಉತ್ತಮರು ಇದ್ದಾರೆ, ನಮ್ಮ ಸಮಾನ ಸ್ಕಂದರು ಇದ್ದಾರೆ, ನಮಗಿಂತ ಕಡಿಮೆಯವರು ಇದ್ದಾರೆ. ನಾನಾ ಜನ ಅನ್ನುವುದಕ್ಕೆ ದುಷ್ಟರು ಸಜ್ಜರು ಎಲ್ಲರ ಸೇವೆ ಮಾಡುವಂತ ಅರ್ಥ ಅಲ್ಲ. ಸಜ್ಜರಲ್ಲಿಯೇ ನಮಗಿಂತ ಉತ್ತಮರು ಇದ್ದಾರೆ, ನಮ್ಮ ಸಮಾನ ಸ್ಕಂದರು ಇದ್ದಾರೆ, ನಮಗಿಂತ ಕೆಳಗಿನವರು ಇದ್ದಾರೆ. ಈ ನಾನಾ ಜನ ಸೇವೆ ಎಂಬತಕ್ಕಂಥದ್ದು ಅಪರೋಹ ಜ್ಞಾನಕ್ಕೆ ಸಾಧನ ಅಂತ ಭಗವಂತನು ಹೇಳ್ತಾ ಇದ್ದಾನೆ. ಯಾಕೆ ಕರ್ಮ ಅನ್ನುವುದಕ್ಕೆ ನಾನಾ ಜನ ಶುಶ್ರೂಷ ಅಂತ ಹೇಗೆ ಅರ್ಥ ಮಾಡಬಹುದು ಅಂದ್ರೆ, ಕೃಷ್ಣ ಆಚಾರ್ಯ ಹೇಳ್ತಾ ಇದ್ದಾರೆ, ಕರ್ಮ ಆಖ್ಯಾ ಕರವನ್ಮಿತೆ. ಕರ್ಮ ಅನ್ನುವ ಕರ ಮ ಅಂತ 3 ಇದೆ. ಕರ ಅಂದ್ರೆ ಒಂದು ಕಾಣಿಕೆ, ಕಪ್ಪ ಕಪ್ಪ ಕಾಣಿಕೆ. ಮ ಅಂದ್ರೆ ತಿಳುವಳಿಕೆ. ಯಾವುದನ್ನ ಜ್ಞಾನಿಗಳು ಭಗವಂತನಿಗೆ ಒಂದು ಕಪ್ಪ ಕಾಣಿಕೆ ಅಂತ ಭಾವಿಸಿದ್ದಾರೋ ತಿಳಿದಿದ್ದಾರೋ ಅದು ಕರ್ಮ ಅಂತೆ. ಅದು ಯಾವುದು ಅಂದ್ರೆ ನಾನಾ ಜನ ಸೇವೆ. ಆ ನಾನಾ ಜನ ಸೇವೆಯನ್ನು ಮಾಡಿ ಆ ಜನಗಳಲ್ಲಿರತಕ್ಕಂತಹ ಭಗವಂತನ ಸೇವೆ ಇದು ಅಂತ ನಾವು ಭಾವನೆ ಮಾಡಬೇಕು. ಹೀಗೆ ನಾನಾ ಜನ ಸೇವೆ ಮಾಡತಕ್ಕಂತಹದ್ದು ಅಪರೋಹ ಜ್ಞಾನಕ್ಕೆ ಕಾರಣ ಅಂತ ಕರ್ಮದ ಬಗ್ಗೆ ಭಗವಂತ ಕೊಟ್ಟ ಒಂದು ಸಂದೇಶ. ಜ್ಞಾನದ ಬಗ್ಗೆ ಈಗಾಗಲೇ ಹೇಳಿದ್ದಾಗಿದೆ. ವಿಷ್ಣು ಸರ್ವೋತ್ತಮ ಎಂಬತಕ್ಕಂತಹದ್ದೇ ಭಗವಂತ ಸಾರಿ ಹೇಳಿದಂತ ತತ್ವ ಅಂತ. ಆ ಭಗವಂತ ಸರ್ವೋತ್ತಮ ಅಂತ ಆಗಬೇಕಾದ್ರೆ ಮೊದಲು ಸರ್ವರು ಅಂತ ಆಗಬೇಕು. ಅನೇಕರು ಇದ್ದಾಗ ಮಾತ್ರ ಭಗವಂತನು ಎಲ್ಲರಿಗಿಂತ ಉತ್ತಮ ಅಂತಾಗತ್ತೆ. ಇರೋದು ಒಬ್ಬನೇ, ಚೇತನ ಒಬ್ಬನೇ ಇದ್ದಾನೋ, ಅನೇಕರು ಇದ್ದಾರೋ, ಇದೇ ದ್ವೈತಾದ್ವೈತ ಚರ್ಚೆ. ಒಬ್ಬನೇ ಚೇತನ ಇರುವುದು ಅನ್ನೋದು ಅದ್ವೈತ ಮತದ ಧೋರಣೆ. ಅನೇಕ ಚೇತನರು ಇದ್ದಾರೆ, ಪರಮಚೇತನ ಭಗವಂತ ಅನ್ನುವುದು ದ್ವೈತ ಮತದ ಸಿದ್ಧಾಂತ. ಈ ಗೀತೆಯನ್ನ ಅದ್ವೈತ ಮತಕ್ಕೆ ಅನುಕೂಲ ಅಂತ ಅನ್ಕೊಂಡು ಶಂಕರಾಚಾರ್ಯ ಹೇಳ್ತಾ ಇದ್ದಾರೆ, ದ್ವೈತ ಮತಕ್ಕೆ ಅನುಕೂಲ ಅನ್ಕೊಂಡು ಮಧ್ವಾಚಾರ್ಯ ಹೇಳ್ತಾ ಇದ್ದಾರೆ. ಮಧ್ಯ ನಮಗೆ ಕನ್ಫ್ಯೂಷನ್. ಅವರು ಅದ್ವೈತಕ್ಕೆ ಅನುಕೂಲ ಅಂತ ಅವರು ಹೇಳ್ತಾರೆ, ದ್ವೈತಕ್ಕೆ ಅನುಕೂಲ ಅಂತ ಇವರೇ ಹೇಳ್ತಾರೆ. ನಮಗೆ ಆ ಚರ್ಚೆಯಲ್ಲೇ ಅರ್ಥ ಆಗೋದೇ, ತಲೆ ಬಿಸಿ ಬರ್ತಾ ಇದೆ. ನಾವೇನ್ ತಿಳ್ಕೊಳ್ಳೋಣ, ಇದು ದ್ವೈತಕ್ಕೆ ಅನುಕೂಲವಾ ಅದ್ವೈತಕ್ಕೆ ಅನುಕೂಲವಾ ಅಂತಂದ್ರೆ, ಸಾಧಾರಣ ಹೀಗೊಂದು ನಮ್ಮ ಗುರುಗಳ ಚಿಂತನೆ ಇತ್ತು. ಗೀತೆಗೆ ದ್ವೈತದಲ್ಲಿ ತಾತ್ಪರ್ಯವೋ ಅದ್ವೈತೆಯ ತಾತ್ಪರ್ಯವೋ ಅಂತ ನಿಮಗೆ ಸಂದೇಶ ಬಂದಿದೆ, ಸಂಶಯ ಬಂದಿದೆ. ಇದಕ್ಕೆ ಸರಿಯಾಗಿ ಉತ್ತರ ಕೊಡೋನು ಯಾರು? ಗೀತಾಚಾರ ಅಂದ್ರೆ ಕೃಷ್ಣ ಕೊಡಬೇಕು. ನಾವು ಕೃಷ್ಣನೇ ಹೋಗಿ ಕೇಳುವ ಒಂದು ಸಾಹಸ ಮಾಡೋಣ. ಕೃಷ್ಣ ಇಬ್ಬರು ಆಚಾರ್ಯರು ನಮಗೆ ಸಂಶೋಧನೆ ಮಾಡ್ತಾ ಇದ್ದಾರೆ. ಮಧ್ವಾಚಾರ್ಯ ಹೇಳ್ತಾ ಇದ್ದಾರೆ ದ್ವೈತವ ತಾತ್ಪರ್ಯ ಅಂತ, ಶಂಕರಾಚಾರ್ಯ ಹೇಳ್ತಾ ಇದ್ದಾರೆ ಅದ್ವೈತ ತಾತ್ಪರ್ಯ ಅಂತ. ನಮಗೆ ಮನಸ್ಸಿಗೆ ಗೊಂದಲ ಆಗಿದೆ. ನೀನೇ ಹೇಳಿಬಿಡು, ನಿನ್ನ ಗೀತೆಗೆ ದ್ವೈತವ ತಾತ್ಪರ್ಯವೋ ಅದ್ವೈತ ತಾತ್ಪರ್ಯವೋ ಅಂತ ನಾವು ಕೃಷ್ಣನೇ ಹೋಗಿ ಕೇಳುವ ಒಂದು ಪ್ರಯತ್ನ ಮಾಡೋಣ. ಹಾಗೆ ಕೃಷ್ಣ ನಾವು ಹೋಗಿ ಕೇಳಿದ ಮೇಲೆ ಕೃಷ್ಣ ಏನು ಹೇಳ್ತಾನೆ ಅಂತ ನಂಬ್ಕೋಣಂತೆ. ಆ ಕೃಷ್ಣನ್ನು ಹೋಗಿ ನಾವು ಕೇಳಬೇಕಾದ್ರೂ ಕೂಡ ದ್ವೈತ ಭಾವನೆ ಇಟ್ಟುಕೊಂಡ್ರೆ ಮಾತ್ರ ನಾವು ಕೃಷ್ಣನ್ನು ಹೋಗಿ ಕೇಳಬಹುದು. ಅರ್ಜುನ ಏನ್ ಮಾಡಿದ್ರು? ಶಿಷ್ಯ ಸ್ನೇಹಂ ಶಾದಿಮಾಂತಾಂ ಪ್ರಬಂಧಂ, ನಾ ಶಿಷ್ಯ ನೀನು ಗುರು ನನಗೆ ಉಪದೇಶ ಮಾಡು ಅಂತ ಶರಣಾಗತರಾದಾಗ ಕೃಷ್ಣ ಉಪದೇಶ ಮಾಡಿದ. ಹಾಗೆ ಕೃಷ್ಣನ ಉಪದೇಶ ನಾವು ಪಡೆಯಬೇಕಾದರೆ ನಾನು ಶಿಷ್ಯ ನೀನು ಗುರು ನೀ ದೊಡ್ಡವನು ನಾ ಸಣ್ಣವನು ಅನ್ನುವ ಭಾವನೆಯಿಂದ ಇದ್ದರೆ ಕೃಷ್ಣನಲ್ಲಿ ಹೋಗಿ ಕೇಳಲಿಕ್ಕೆ ಅದು ಅವಕಾಶ ಉಂಟು. ಆದ್ದರಿಂದ ಈ ದ್ವೈತಾದ್ವೈತದ ಬಗ್ಗೆ ಬಂದ ಸಂಶಯವನ್ನು ಪರಿಹಾರ ಮಾಡೋಕ್ಕೆ ಕೃಷ್ಣ ಹತ್ತಿರ ಹೋಗಬೇಕಾದ್ರೆ ನಾವು ದ್ವೈತ ಭಾವನೆಯಿಂದೇ ಹೋಗಬೇಕು. ಹೊರತಾಗಿ ಅದ್ವೈತ ಭಾವನೆ ಮಾಡಿಕೊಂಡು ನನಗೂ ಕೃಷ್ಣನಿಗೂ ಎಷ್ಟು ವ್ಯತ್ಯಾಸವಿಲ್ಲ, ನಾನೇ ಕೃಷ್ಣ ಅಂತ ಕೂತು ಬಿಟ್ಟರೆ ಕೃಷ್ಣನ ಭೇಟಿಯಾಗೋದಿಲ್ಲ. ಆದ್ದರಿಂದ ಕೃಷ್ಣನ ಭೇಟಿಯಾದರೂ ಆಗಬೇಕು, ಕೃಷ್ಣ ನಾವು ಪ್ರಶ್ನೆ ಮಾಡಲಿಕ್ಕಾದ್ರೂ ಅವಕಾಶ ಸಿಗಬೇಕು ಅಂದ್ರೆ ದ್ವೈತ ಭಾವನೆ ಅವಲಂಬಿಸಬೇಕು. ಕೃಷ್ಣನ ಭೇಟಿಯಾಗೋರು ಅಂತ ಕೂಡ ಅಲ್ಲಿವರೆಗೂ ದ್ವೈತ ಚಿಂತನೆ ಮಾಡ್ತಾ ಇರೋಣ. ಕೃಷ್ಣನ ಭೇಟಿ ಆದ ಮೇಲೆ ಕೇಳೋಣಂತೆ, ಅದೇ ಅದ್ವೈತ ಹೇಳಿದ್ರೆ ನಂಬ್ಕೊಂಬೋಣಂತೆ. ಅಂತೂ ನಮಗೆ ದ್ವೈತ ಭಾವನೆ ಇದೆ ಆದರೆ ಕೃಷ್ಣನಲ್ಲಿ ಪ್ರಶ್ನೆ ಮಾಡುವ ಅವಕಾಶವೇ ಇರೋದಿಲ್ಲ. ಆದ್ದರಿಂದ ಆ ದ್ವೈತ ತತ್ವನೇ ನಾವು ಇವಾಗ ಒಪ್ಪಿಕೊಳ್ಳಬೇಕಾಗಿದೆ ಅಂತ ಆ ಜ್ಞಾನದ ಬಗ್ಗೆ ನಾವು ಒಂದು ವಿಚಾರ ಹೇಳಬೇಕಾಗಿದೆ. ಇಂತಹ ಒಂದು ಕರ್ಮ ಒಂದು ಜ್ಞಾನ ಇವೆರಡಕ್ಕೂ ಅದೆರಡು ಗೀತೆಯ ವಿಚಾರ. ಆ ಗೀತೆಗೂ ನಮ್ಮ ಗುರುಗಳಾದ ಪೇಜಾವ ಸ್ವಾಮಿಗಳಿಗೂ ನಿಕಟವಾದ ಸಂಬಂಧ. ಯಾಕೆಂದ್ರೆ ಎರಡು ಹೇಳಿದೆ, ಒಂದು ಕರ್ಮ ಏನು? ನಾನಾಜನ ಶುಶ್ರೂಷೆ. ಆ ನಾನಾಜನ ಶುಶ್ರೂಷೆಯನ್ನ ಯಾವ ರೀತಿ ಮಾಡಬೇಕು ಅನ್ನೋದ ಪ್ರಾಕ್ಟಿಕಲ್ ಆಗಿ ತೋರ್ಕೊಡ್ತಾ ಇರ್ತಾರೆ ನಮ್ಮ ಗುರುಗಳು. ನಾನಾಜನ ಶುಶ್ರೂಷೆ ಅಪರೋಹಜ್ಞಾನಕ್ಕೆ ಸಾಧನ ಅಂತ ಭಗವಂತ ಏನು ಹೇಳಿದ, ಆ ನಾನಾಜನ ಶುಶ್ರೂಷೆಯನ್ನ ತಾವು ಮಾಡಿ ನಾವು ಅಪರೋಕ್ಷ ಜ್ಞಾನ ಹಾದಿಯಲ್ಲಿ ಇದ್ದೇವೆ ಎನ್ನುವುದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಆ ಗುರುಗಳು ಗೀತೆಯನ್ನ ಪಾಠ ಹೇಳುವುದಲ್ಲ, ಆ ಗೀತೆಯಿಂದ ನಡ್ಕೊಳ್ತಾ ಇದ್ದಾರೆ, ಆ ಗೀತೆಯನ್ನ ಪ್ರಾಕ್ಟಿಕಲ್ ಆಗಿ ಅನುಷ್ಠಾನ ಮಾಡ್ತಾ ಇದ್ದಾರೆ. ನಾನಾ ಜನ ಸೇವೆಯ ಎಂಬತಕ್ಕಂತಹ ಕರ್ಮ ಕೃಷ್ಣ ಏನು ಹೇಳಿದ ಅದನ್ನು ಗುರುಗಳು ಮಾಡಿ ತೋರಿಸ್ತಾ ಇದ್ದಾರೆ. ಇನ್ನೊಂದು ಅಂಶ ಹೇಳಿದೆ ಜ್ಞಾನ. ಕೃಷ್ಣ ಹೇಳ್ತಾನೆ, ನಹಿ ಜ್ಞಾನೇ ಸದೃಶಂ ಪವಿತ್ರಮೇ ವಿದ್ಯತೆ, ಜ್ಞಾನಕ್ಕೆ ಸದೃಶವಾದಂತಹ ಪವಿತ್ರ ವಸ್ತು ಇಲ್ಲವೇ ಇಲ್ಲ ಅಂತ. ಅಂತ ಜ್ಞಾನ ಪ್ರಚಾರಕ್ಕೋಸ್ಕರವಾಗಿ ಅದ್ಭುತವಾದ ಪೂರ್ಣ ಪ್ರಜ್ಞಾ ವಿದ್ಯಾಪೀಠವನ್ನ ಸ್ಥಾಪನೆ ಮಾಡಿ ಜ್ಞಾನ ಪ್ರಚಾರವೂ ಮಾಡ್ತಾ ಇದ್ದ. ಈ ಕರ್ಮ ಜ್ಞಾನ ಎರಡೂ ಗೀತೆಯಲ್ಲಿ ಏನು ಹೇಳಿತು ಅದಕ್ಕೋಸ್ಕರವೇ ತಮ್ಮ ಜೀವನವನ್ನೇ ಮುಡುಪಾಗಿ ಇಟ್ಟು ಎಲ್ಲ ಸಜ್ಜರಿಗೆ ಅನುಗ್ರಹ ಮಾಡ್ತಾ ಇರತಕ್ಕಂತ ಆ ಗುರುಗಳ ಋಣ ಬರೀ ವಿದ್ಯಾಪೀಠ ಸಂಬಂಧಪಟ್ಟವರು ಅಥವಾ ಸಂಶೋಧನಾ ಮಂದಿರದವರು ಅಥವಾ ಕೇವಲ ಮಾಧ್ಯ ಸಮಾಜ ಇಷ್ಟಕ್ಕೆ ಮಾತ್ರ ಅಲ್ಲ, ಇಡೀ ಹಿಂದೂ ಸಮಾಜವೇ ಅವರಿಗೆ ಋಣಿಯಾಗಿ ಇದೆ. ಇಂತಹ ಗುರುಗಳು ನಮಗೆ ಸಿಕ್ಕಿದ್ದಾರೆ ಎನ್ನುವ ಒಂದು ಹೆಮ್ಮೆಯಿಂದ ನಾನು ಹೇಳಿಕೊಳ್ತಾ ಆ ಗೀತಾ ಜಯಂತಿಯ ಸಂದರ್ಭದಲ್ಲಿ ಈ ಗುರುಗಳು ಮಾಡಿದಂತ ಈ ಎರಡು ಕಾರ್ಯಗಳು, ಒಂದು ಕರ್ಮ ಒಂದು ಜ್ಞಾನ, ಇದನ್ನ ಹೊಗಳಲಿಕ್ಕೆ ಅದನ್ನು ಸ್ತೋತ್ರ ಮಾಡಲಿಕ್ಕೆ ಒಂದು ಎರಡು ಮಾತು ಆಡಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಗುರುಗಳಿಗೆ ವಂದನೆ ಮಾಡ್ತಾ ಕೃಷ್ಣಾರ್ಪಣೆ ಮಾಡ್ತೇನೆ.
ಪೂಜ್ಯ ಶ್ರೀ ವಿಶ್ವನಂದ ತೀರ್ಥ ಶ್ರೀಪಾದಂಗಳವರಿಗೆ ಶ್ರೀಮಠದ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ
ಕೃತಜ್ಞತಾಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಪೂಜ್ಯ